ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ದೇವರ ಮಕ್ಕಳು. ದೇವದರ್ಶನ ಗುಡಾರದ ಸತ್ಯದೊಂದಿಗೆ ಕೊನೆ ಕಾಲದ ಘಟನೆಗಳ ಬಗ್ಗೆ ಬೆಳಕನ್ನು ಚೆಲ್ಲುವಂತಹ ಪುಸ್ತಕ ಯಾವುದೆಂದರೆ ಅದು ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕ. ಈ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ಹೇಗೆ ದೇವ ಜನರು ಮತ್ತು ಆತನ ಆಲಯಗಳನ್ನು ವಿಂಗಡಿಸಲು ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ದಿನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸಮಸ್ತ ಒಳ್ಳೆ ಕಾರ್ಯಗಳಿಗೂ ಮೂಲ ಒಡೆಯನೆ, ಸೃಷ್ಟಿಕರ್ತ ದೇವರೇ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ಈ ಬಾನುಲಿಯ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನಮ್ಮನ್ನು ನೀ ನಡೆಸು ಸ್ವಾಮಿ. ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು ಅಪ್ಪ. ಯಾವ ಕಷ್ಟದಿಂದ, ನೋವಿನಿಂದ, ಯಾವ ಮನಭಾರದಿಂದ ನಿನ್ನ ಮಕ್ಕಳು ಈ ವಾಕ್ಯವನ್ನು ಕೇಳಲು ಮುಂಬಂದಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ದೇವ, ಈ ವಾಕ್ಯದ ಮುಖಾಂತರವಾಗಿ, ಈ ಸತ್ಯದ ಮುಖಾಂತರವಾಗಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾರ ಕಡಿಮೆಯಾಗಿ ದೇವರ ಆಲಯ ದೇವರ ಮಕ್ಕಳನ್ನು ಬದಲಾಯಿಸ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸುವ ಹಾಗೆ ನೀನು ಅವರಲ್ಲಿ ಕ್ರಿಯೆಗಳನ್ನು ಮಾಡು ಸ್ವಾಮಿ. ಈ ಸಂದೇಶದ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಪಡುವ ಹಾಗೆ ನಮ್ಮನ್ನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಬಾನುಲಿ ಕೇಳುಗರೆ, ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡುವುದಾದರೆ ಒಂದು ಮುಖ್ಯವಾದಂತಹ ಸತ್ಯ ದಾನಿಯೇಲನ ಪುಸ್ತಕದಲ್ಲಿದೆ. ಆ ಸತ್ಯ ಯಾವುದೆಂಬುದಾಗಿ ನಾವು ಪರಿಶೀಲನೆ ಮಾಡಿದಾಗ ಅದು ದೇವದರ್ಶನ ಗುಡಾರದ ಒಂದು ಸತ್ಯವಾಗಿದೆ. ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡುವ ಎರಡು ಮುಖ್ಯವಾದಂಥ ವಿಚಾರಗಳು ದೇವ ಜನರು ಮತ್ತು ಆತನ ಆಲಯ. ಈ ಎರಡನ್ನು ಸಹ ದಾನಿಯೇಲನ ಪುಸ್ತಕದಲ್ಲಿ ನಾವು ವಿಂಗಡಿಸಲು ಸಾಧ್ಯವಿಲ್ಲ. ಎಲ್ಲಿ ದೇವರ ಆಲಯ ಇದೆ ಅಲ್ಲಿ ದೇವರ ಮಕ್ಕಳು ಇದ್ದಾರೆ ಎನ್ನುವಂಥದ್ದನ್ನು ಈ ಒಂದು ದಾನಿಯೇಲನ ಪುಸ್ತಕ ನಮಗೆ ತಿಳಿಯಪಡಿಸುತ್ತದೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ದಾನಿಯೇಲನ ಪುಸ್ತಕ 1:1-2 ವಚನವನ್ನು ನಾವು ಗಮನಿಸುವುದಾದರೆ, ಯೆಹೂದ್ಯರ ಅರಸನಾದ ಯೆಹೋಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೇಲಿನ ಅರಸನಾದ ನೆಬೂಕದ್ನೆಜರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಕರ್ತನು ಯೆಹೂದದ ಅರಸನಾದ ಯೆಹೋಕೀಮನನ್ನು ದೇವಾಲಯದ ಕೆಲವು ಪಾತ್ರೆಯನ್ನು ಅವನಿಗೆ ಒಪ್ಪಿಸಿದನು. ಅವನು ಅವುಗಳನ್ನು ಸಿನಾರ್ ದೇಶಕ್ಕೂ ತನ್ನ ದೇವರ ಆಲಯಕ್ಕೂ ತಂದು ಪಾತ್ರೆಗಳನ್ನು ತನ್ನ ದೇವರ ಬೊಕ್ಕಸದ ಮನೆಯಲ್ಲಿ ಇರಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇಲ್ಲಿ ಬಾಬೇಲಿನ ಅರಸನಾದಂಥ ನೆಬೂಕದ್ನೆಜರನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿ ಯೆರೂಸಲೇಮಿನ ಅರಸನಾದಂಥ ಯೆಹೋಕೀಮನನ್ನು ಸೆರೆ ಹಿಡಿಯುವವನಾಗಿದ್ದಾನೆ. ಆತನ ಜೊತೆಯಲ್ಲಿ ದೇವರ ಮಕ್ಕಳನ್ನು ಸಹ ಸೆರೆ ಹಿಡಿಯುವವನಾಗಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಆಲಯದ ಪಾತ್ರೆಗಳನ್ನು ಸಹ ತೆಗೆದುಕೊಂಡು ದೇವರ ಆಲಯದಲ್ಲಿ ಇರಿಸಿದಂತಹ ಪರಿಶುದ್ಧವಾದಂತಹ ಆ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗುವಂಥವನಾಗಿದ್ದಾನೆ. ಅಂದರೆ ಬಾಬಿಲಿನ ಅರಸನಾದಂತಹ ನೆಬೂಕದ್ನೆಜರನು ಯೆರೂಸಲೇಮನ್ನು ಮುತ್ತಿಗೆ ಹಾಕುವಂಥವನಾಗಿದ್ದಾನೆ. ಯೆರೂಸಲೇಮನ್ನು ಮುತ್ತಿಗೆ ಹಾಕಲು ಬಾಬಿಲಿನ ಅರಸನಾದಂಥ ನೆಬೂಕದ್ನೆಜರನಿಗೆ ಯಾರು ಅಧಿಕಾರವನ್ನು ಕೊಟ್ಟರು? ಯೋಚಿಸಬೇಕು ಪ್ರಿಯ ಕೇಳುಗರೆ. ಅನೇಕ ಸಂದರ್ಭದಲ್ಲಿ ನಾವು ನೆನೆಸುವಂಥವರಾಗಿದ್ದೇವೆ, ಬಾಬಿಲೋನಿನ ಅರಸನಾದಂಥ ನೆಬೂಕದ್ನೆಜರನು ತನ್ನ ಸ್ವಂತ ಬಲ ಶಕ್ತಿ ಜ್ಞಾನದಿಂದ ಯೆರೂಸಲೇಮನನ್ನು ಸೆರೆ ಹಿಡಲಿಲ್ಲ. ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ಕರ್ತನೇ ಆತನಿಗೆ ಈ ಒಂದು ಯೆರೂಸಲೇಮನ್ನು ನೀಡಿದನು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ದೇವರೇ ತನ್ನ ಜನರನ್ನ ಆತನ ಆಲಯವನ್ನ ಆತನ ಆಲಯದಲ್ಲಿರ್ತಕ್ಕಂಥ ಪಾತ್ರವನ್ನ ಬಾಬೆಲಿನ ಅರಸನಾದಂಥ ನೆಬುಕದ್ನೆಜರಿಗೆ ಒಪ್ಪಿಸಿಕೊಡುವಂತವನಾಗಿದ್ದಾನೆ. ಬಾಬೆಲಿನ ಅರಸನಾದಂಥ ನೆಬುಕದ್ನೆಜರನು ಅನೇಕ ರಾಜ್ಯಗಳನ್ನು ತನ್ನ ಬಲದಿಂದ, ತನ್ನ ಶಕ್ತಿಯಿಂದ, ತನ್ನ ಸೇನೆಯ ಬಲದಿಂದ ಜಯಿಸಿದನು. ಆದರೆ ಯೆರೂಸಲೇಮನ್ನು ಸೆರೆಹಿಡಿಯುವಾಗ ಆತನು ದೇವರ ಆಲೋಚನೆಯಂತೆ, ದೇವರು ಅವನಿಗೆ ಒಪ್ಪಿಸಿಕೊಟ್ಟ ನಿಮಿತ್ತದಿಂದಲೇ ಅವನು ಸೆರೆಹಿಡಿದನು. ಆ ನಿಮಿತ್ತವಾಗಿಯೇ ಆತನು ತನ್ನನ್ನು ತಾನು ಹೆಚ್ಚಿಸಿಕೊಂಡು ಹೇಳುವಂಥವನಾಗಿದ್ದಾನೆ. ನೀವು ನಿಜವಾದ ದೇವರನ್ನು ಆರಾಧಿಸುವಂತಹ ಯೂದ ಜನಾಂಗವಾಗಿದ್ದೀರಾ, ಆದರೆ ನಿಮ್ಮ ಆಲಯದಲ್ಲಿರ್ತಕ್ಕಂತಹ ಎಲ್ಲ ಪಾತ್ರೆಗಳು ನನ್ನ ಆಸ್ಥಾನದ ದೇವಾಲಯದಲ್ಲಿ ಇದೆ, ಹಾಗಾಗಿ ನಿಮ್ಮ ದೇವರಿಗಿಂತ ನಮ್ಮ ದೇವರು ಉನ್ನತವಾಗಿದ್ದಾನೆ ಎಂಬುದಾಗಿ ಅವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಆದರೆ ಇದು ತನ್ನ ಸ್ವಂತ ಬಲದಿಂದಲ್ಲ, ದೇವರೇ, ಪರಲೋಕದ ದೇವರೇ ನನಗಿದ ಒಪ್ಪಿಸಿಕೊಟ್ಟಿದ್ದಾನೆ ಎನ್ನುವುದನ್ನು ಅವನು ಮರೆತು ಬಿಟ್ಟಿರ್ತಕ್ಕಂಥವನಾಗಿದ್ದಾನೆ. ಹೇಗೆ ದೇವರು ಸೈತಾನನಿಗೆ ಯೋಬನನ್ನು ಶೋಧಿಸಲು ಅನುಮತಿಯನ್ನು ನೀಡಿದರೋ ಅದೇ ರೀತಿಯಲ್ಲಿ ದೇವರು ಬಾಬೆಲಿನ ಅರಸನಾದಂಥ ನೆಬುಕದ್ನೆಜರನಿಗೆ ಯೆರೂಸಲೇಮನ್ನು ಮುತ್ತಿಗೆ ಹಾಕಲು ದೇವರು ಅನುಮತಿಯನ್ನು ನೀಡಿದರು ಎಂಬುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ದಾನಿಯೇಲನ ಪುಸ್ತಕದಲ್ಲಿ ನಾವು ಗಮನಿಸಬೇಕಾದಂತಹ ಮತ್ತೊಂದು ವಿಚಾರವೇನೆಂಬುದಾಗಿ ನಾವು ಗಮನಿಸುವುದಾದರೆ, ಈವಾಗ ಆತನ ಆಲಯದಲ್ಲಿರತಕ್ಕಂತಹ ಎಲ್ಲ ವಸ್ತುಗಳು ಮತ್ತು ಆತನ ಜನಗಳು ಇಬ್ಬರೂ ಸಹ ಎಲ್ಲಿದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ, ಇಬ್ಬರೂ ಸಹ ನೆಬುಕದ್ನೆಜರನ ಆಸ್ಥಾನವಾದಂತಹ ಬಾಬಿಲೋನಿನಲ್ಲಿ ಇರುವಂತವರಾಗಿದ್ದಾರೆ. ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸತಕ್ಕಂಥದ್ದಾಗಿದೆ. ಎರಡು ಪೂರ್ವಕಾಲ ವೃತ್ತಾಂತ 36:15 ವಚನದಲ್ಲಿ ನಾವು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಒಂದು ಭಾಗ, ಯಾಕೆಂದರೆ ಆತನು ತನ್ನ ಜನರ ಮೇಲೆಯೂ ತನ್ನ ನಿವಾಸ ಸ್ಥಾನದ ಮೇಲೆಯೂ ಕನಿಕರಪಟ್ಟನು. ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅಲ್ಲಿ ನೆಬುಕದ್ನೆಜರನು ಆತನ ಆಲಯದಲ್ಲಿರ್ತಕ್ಕಂಥ ಪಾತ್ರೆಗಳನ್ನು ಮತ್ತು ದೈವ ಜನರನ್ನು ಸೆರೆಯಾಳುಗಳಾಗಿ ತೆಗೆದುಕೊಂಡು ಹೋಗಿದ್ದಾನೆ. ಆದರೆ ದೇವರ ಆಲಯವನ್ನು, ದೇವ ದರ್ಶನವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ಆತನು ತನ್ನ ಜನರ ಮೇಲೆಯೂ ತನ್ನ ನಿವಾಸದ ಮೇಲೆಯೂ ಕನಕರ ಪಟ್ಟನು ಎಂಬುದಾಗಿ. ಎಂದರೆ ದೇವರು ತನ್ನ ಜನರ ಮೇಲೆಯೂ ತನ್ನ ನಿವಾಸ ಅಂದರೆ ತನ್ನ ಆಲಯದ ಮೇಲೆ ಕನಿಕರವನ್ನು ತೋರಿಸುವಂಥವನಾಗಿದ್ದಾನೆ. ಹಾಗಾಗಿ ಸತ್ಯವೇದದಲ್ಲಿ ದೇವರ ಆಲಯ ಮತ್ತು ಆತನ ಜನರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ದೇವರ ಆಲಯ ಎಲ್ಲಿದೆ ಅಲ್ಲಿ ಆತನ ಮಕ್ಕಳು ಖಂಡಿತವಾಗಿ ಇರತಕ್ಕಂಥವರಾಗಿದ್ದಾರೆ. ಹೆಚ್ಚಾಗಿ ಇರುವುದಿಲ್ಲ, ಕೊನೆಯ ಪಕ್ಷ ಒಂದು ಚಿಕ್ಕ ಮಂದೆ ಆಗಿ ಅಲ್ಲಿ ಖಂಡಿತವಾಗಿಯೂ ಇರತಕ್ಕಂಥವರಾಗಿದ್ದಾರೆ. ಅವರು ದೇವರ ಮಕ್ಕಳಾಗಿರ್ತಕ್ಕಂಥವರಾಗಿದ್ದಾರೆ. ಯಾಕೆ ದೇವರು ಆಲಯವನ್ನು ಮತ್ತು ಆತನ ಮಕ್ಕಳನ್ನು ಬೇರ್ಪಡಿಸಲು ಇಷ್ಟಪಡುತ್ತಿಲ್ಲ ಎಂದರೆ, ದೇವರ ಆಲಯವೇ ದೇವರನ್ನ ಮಕ್ಕಳನ್ನಾಗಿ ಮಾಡುವಂಥದ್ದಾಗಿದೆ. ಎಲ್ಲಿ ಆಲಯ ಇರತಕ್ಕಂಥದ್ದಾಗಿದೆಯೋ ಅಲ್ಲಿ ದೇವರ ಮಕ್ಕಳು ಆಲಯದ ಗುಣವನ್ನು ಪ್ರತಿಬಿಂಬಿಸುವುದರ ಮೂಲಕವಾಗಿ ದೇವರ ಮಕ್ಕಳು ಎನಿಸಿಕೊಳ್ತಕ್ಕಂಥವರಾಗಿದ್ದಾರೆ. ದೇವರ ಮಕ್ಕಳು ಎನಿಸಿಕೊಳ್ಳುವುದರಿಂದಲೇ ಅಲ್ಲಿ ದೇವರ ಆಲಯ ಇರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅವರ ಮಧ್ಯದಲ್ಲಿ ದೇವರು ವಾಸವಾಗಿರ್ತಕ್ಕಂಥವನಾಗಿದ್ದಾನೆ. ಹೇಗೆ ದೇವರ ಆಲಯದಲ್ಲಿ ಆ ಒಂದು ಕೃಪಾಶಾಸನದ ಮೇಲೆ ದೇವರ ಪ್ರಸನ್ನತೆ ಇರತಕ್ಕಂಥದ್ದಾಗಿತ್ತೋ, ಅದೇ ರೀತಿಯಾಗಿ ದೇವರ ಮಕ್ಕಳು ಅನಿಸಿಕೊಳ್ಳುವಂತಹ ಸ್ಥಳದಲ್ಲಿ ಆತನ ಪ್ರಸನ್ನತೆ, ಆತನು ಅವರ ಮಧ್ಯದಲ್ಲಿ ಇರುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ಆಲಯವನ್ನು ಕಟ್ಟಬೇಕಾದರೆ ದೇವರು ಮೋಶೆಗೆ ಹೇಳಿದರು, ಅವರ ಮಧ್ಯದಲ್ಲಿ ನಾನು ವಾಸ ಮಾಡಲು ನನಗೆ ಒಂದು ಆಲಯವನ್ನು ಕಟ್ಟು ಎಂಬುದಾಗಿ. ಇವತ್ತು ನಾವೇ ಆಲಯವಾಗಿದ್ದೇವೆ, ಆತನ ಮಕ್ಕಳು ಆಲಯವಾಗಿ ಪ್ರತಿಬಿಂಬಿಸುವುದರಿಂದ ಆತನ ಪ್ರಸನ್ನತೆ ಆತನ ಮಕ್ಕಳ ಮಧ್ಯದಲ್ಲಿ ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮತ್ತೊಂದು ಕಡೆಯಲ್ಲಿ ಆತನು ತನ್ನ ಆಜ್ಞೆಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟಿರುವ ಕಾರಣದಿಂದ ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರತಕ್ಕಂಥದ್ದಾಗಿದೆ. ಹೇಗೆ ಅಂದರೆ, ಹೇಗೆ ಆ ಒಡಂಬಡಿಕೆಯ ಪೆಟ್ಟಿ ಮೇಲೆ ದೇವರ ಪ್ರಸನ್ನತೆ ಬರತಕ್ಕಂಥದ್ದಾಗಿತ್ತೋ, ಅದೇ ರೀತಿಯಾಗಿ ದೇವರ ಆಜ್ಞೆಗಳನ್ನು ಇಟ್ಟಿರ್ತಕ್ಕಂಥ ನಾವು ಆ ಒಂದು ಆಲಯವಾಗಿರುವುದರಿಂದ ನಮ್ಮ ಮೇಲೆ ಆ ಪ್ರಸನ್ನತೆ ಬಂದು ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದಾವಿದನಾದಂತಹ ಕೀರ್ತನೆಗಾರನು ಈ ರೀತಿಯಾಗಿ ಬರೀತಕ್ಕಂಥವನಾಗಿದ್ದಾನೆ. ತನ್ನ ಕೀರ್ತನೆ ಪುಸ್ತಕದಲ್ಲಿ 27:4 ವಚನವನ್ನು ನಾವು ಗಮನಿಸುವುದಾದರೆ ಅದರಲ್ಲಿ ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ನಾನು ಒಂದನ್ನೇ ಕರ್ತನಿಂದ ಬಯಸಿದೆನು, ಅದನ್ನೇ ಹುಡುಕುವೆನು. ಕರ್ತನ ರಮ್ಯತೆಯನ್ನು ಸೃಷ್ಟಿಸುವುದು, ಆತನ ಮಂದಿರದಲ್ಲಿ ವಿಚಾರಿಸುವುದು, ನನ್ನ ಜೀವನದ ದಿನವೆಲ್ಲ ಕರ್ತನ ಆಲಯದಲ್ಲಿ ವಾಸ ಮಾಡುವುದೇ ಆಗಿದೆ. ಕರ್ತನ ರಮ್ಯತೆಯನ್ನು ದೃಷ್ಟಿಸುವುದು, ಆತನ ಮಂದಿರದಲ್ಲಿ ವಿಚಾರಿಸುವುದು, ನನ್ನ ಜೀವನದ ದಿನವೆಲ್ಲ ಕರ್ತನ ಆಲಯದಲ್ಲಿ ವಾಸಿಸುವುದು ಆಗಿದೆ. ದಾವಿದನ ಒಂದು ಆಸೆ ಏನಾಗಿತ್ತು ಎಂಬುದಾಗಿ ನಾವು ನೋಡುವುದಾದರೆ, ಆತನು ಕರ್ತನ ಆಲಯದಲ್ಲಿ ನಾನು ದಿನವೆಲ್ಲ ವಾಸವಾಗಿರಬೇಕು ಎಂಬುದಾಗಿ ತನ್ನನ್ನು ತಾನು ದೇವರ ಮುಂದೆ ಅರ್ಪಿಸಿಕೊಂಡು ತನ್ನ ಬಯಕೆಯನ್ನು ಆತನು ವ್ಯಕ್ತಪಡಿಸುವುದನ್ನು ನೋಡತಕ್ಕಂಥವನಾಗಿದ್ದಾನೆ. ನನಗೆ ಬೇರೆ ಯಾವ ಜಾಗಕ್ಕೂ ಸಹ ಹೋಗಲು ಇಷ್ಟವಿಲ್ಲ, ನನ್ನ ದೇವರಾದಂತಹ ಪರಲೋಕದ ದೇವರ ಪ್ರಸನ್ನತೆ ಅಲ್ಲಿ ಇರುವ ಕಾರಣದಿಂದ ನಾನು ಆತನ ಆಲಯದಲ್ಲಿ ಸದಾ ಕಾಲವೂ ಇರಬೇಕು ಎಂಬುದಾಗಿ ಬಯಸುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಎಲ್ಲಿ ದೇವರ ಆಲಯವಿರ್ತಕ್ಕಂಥದ್ದಾಗಿದೆಯೋ ಅಲ್ಲಿ ದೇವರ ಮಕ್ಕಳಿರ್ತಕ್ಕಂಥವರಾಗಿದ್ದಾರೆ. ದೇವರ ಮಕ್ಕಳನ್ನು, ದೇವರ ಆಲಯವನ್ನು ನಾವು ವಿಂಗಡಿಸಲು ಸಾಧ್ಯವಿಲ್ಲ. ಇವತ್ತು ಸಹ ದೇವರ ಮಕ್ಕಳು ಪ್ರತಿನಿತ್ಯವೂ ಸಹ ಪ್ರತಿ ಸಾರಿಯೂ ಸಹ ತನ್ನ ಆಲಯದ ಮೇಲೆ ದೇವರ ಪ್ರಸನ್ನತೆ ಇರುವ ಕಡೆ ನಾನು ನೆಲೆಗೊಳ್ಳಬೇಕು ಎಂಬುದಾಗಿ ದಾವಿದನ ರೀತಿಯಲ್ಲಿಯೇ ಪ್ರಯತ್ನಿಸುವಂಥವರಾಗಿದ್ದಾರೆ, ಅವರ ಆಸೆಯನ್ನು ವ್ಯಕ್ತಪಡಿಸುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನೀವು ನಿಮ್ಮ ಆಲಯದ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಿದ್ದೀರಾ? ದಾವಿದನ ರೀತಿಯಲ್ಲಿ ನಾನು ಕರ್ತನ ಆಲಯದಲ್ಲಿ ಎಲ್ಲ ದಿನಗಳು ಇರಬೇಕೆಂಬುದಾಗಿ ಬಯಸುವಂಥವರಾಗಿದ್ದೀರಾ? ಅಥವಾ ವಾರಕ್ಕೆ ಒಂದು ಸಾರಿ ನಾನು ಕರ್ತನ ಆಲಯಕ್ಕೆ ಹೋಗಿ ನೇಮಕವಸ್ತಕ್ಕೆ ಹೋಗಿ ಬರ್ತೇನೆ ಎಂಬುದಾಗಿ ನೀವು ನೆನೆಸುವಂಥವರಾಗಿದ್ದೀರಾ? ಇಲ್ಲಿ ಇಸ್ರಾಯೇಲ್ ಜನಗಳು ದೇವರ ಮಕ್ಕಳಾಗಿದ್ದರು. ಅವರ ದೇವರ ಮಕ್ಕಳು ಎಂಬುದನ್ನು ಯಾವ ರೀತಿಯಲ್ಲಿ ತೋರಿಸ್ತಕ್ಕಂಥವರಾಗಿದ್ದರು ಎಂದರೆ, ಅವರ ಮಧ್ಯೆ ಆಲಯ ಇರುವುದರಿಂದಲೇ ಅವರು ದೇವರ ಮಕ್ಕಳಾಗಿದ್ದರು. ಅದೇ ರೀತಿಯಾಗಿ ನಾವು ಸಹ ಇವತ್ತು ದೇವರ ಮಕ್ಕಳು, ನಮ್ಮ ಮಧ್ಯದಲ್ಲಿ ದೇವರು ಆ ಉಳಿದ ಸಭೆ ಎಂಬುದಾಗಿ ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 12:17 ಈ ಸಭೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ. 12:12 ಈ ಒಂದು ಉಳಿದ ಸಭೆ, ಪರಿಶುದ್ಧ ಸಭೆಯ ಬಗ್ಗೆ ನಾವು ನೋಡುವಂಥವರಾಗಿದ್ದೇವೆ. ಸೈತಾನ ಈ ಸಭೆಯ ಮೇಲೆ ಯುದ್ಧ ಮಾಡಲು ಬರ್ತಕ್ಕಂಥವನಾಗಿದ್ದಾನೆ. ಯಾವ ಆಧಾರದ ಮೇಲೆ ದೇವರು ಉಳಿದ ಸಭೆ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ? ಕೊನೆಯ ಸಭೆ ಉಳಿದ ಸಭೆ ಎಂಬುದಾಗಿ ಯಾವ ಆಧಾರದ ಮೇಲೆ ಅಂದರೆ, ಈ ದೇವ ದರ್ಶನ ಗುಡಾರ ನಮ್ಮ ಮಧ್ಯದಲ್ಲಿ ಇರುವುದರಿಂದಲೇ, ಅಂದರೆ ದೇವ ದರ್ಶನ ಗುಡಾರದ ಸತ್ಯ ನಮ್ಮ ಮಧ್ಯದಲ್ಲಿ ಇರುವುದರಿಂದಲೇ, ಈ ದೇವದರ್ಶನ ಗುಡಾರದ ಸತ್ಯದ ಅಡಿಪಾಯದಲ್ಲಿಯೇ ಪ್ರತಿಯೊಂದು ಸಭೆಗಳನ್ನು ದೇವರು ಕಟ್ಟುವವನಾಗಿದ್ದಾನೆ. ಆತನ ಪರಿಶುದ್ಧ ಸಭೆ ಈ ಒಂದು ದೇವದರ್ಶನ ಆಧಾರದ ಮೇಲೆ, ಅದಕ್ಕೆ ಅಸ್ಥಿಭಾರವೇ ಈ ದೇವದರ್ಶನ ಗುಡಾರವಾಗಿದೆ. ಈ ದೇವದರ್ಶನ ಗುಡಾರದಿಂದಲೇ ಎಲ್ಲ ರೀತಿಯ ಮೂಲಭೂತ ತತ್ವಗಳನ್ನು ಈ ಸಭೆ ಹೊಂದಿಕೊಂಡಿದೆ. ಇದರ ಆಧಾರದ ಮೇಲೆಯೇ ಈ ಸಭೆಯನ್ನು ಕಟ್ಟಲಾಗಿದೆ ಎಂಬುದನ್ನು ನಾವು ಸತ್ಯವೇದದ ಉದ್ದಕ್ಕೂ ಸಹ ನಾವು ನೋಡುವಂಥವರಾಗಿದ್ದೇವೆ. ಈ ದೇವದರ್ಶನ ಗುಡಾರದ ಸತ್ಯವನ್ನು ದೇವರು ಈ ಉಳಿದ ಸಭೆಗೆ ಕೊನೆ ಕಾಲದಲ್ಲಿ ನೀಡುವಂಥವನಾಗಿದ್ದಾನೆ. ಹೇಗೆ ದೇವರು ಈ ಒಂದು ಗುಡಾರದ ಸತ್ಯವನ್ನು ಈ ಕೊನೆ ಕಾಲದ ಸಭೆಗೆ, ಉಳಿದ ಸಭೆಗೆ ನೀಡಿದನು ಎಂಬುದನ್ನು ನಾವು ದಾನಿಯೇಲನ ಪುಸ್ತಕ 8:14 ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. 2300 ದಿನಗಳವರೆಗೂ ನಡೆಯುವು, ನಂತರ ಪರಿಶುದ್ಧ ಸ್ಥಳವು ಶುದ್ಧೀಕರಿಸಲ್ಪಡುವುದು ಎಂದು ಹೇಳುವಂಥದ್ದನ್ನು ನಾವು ಇಲ್ಲಿ ಗಮನಿಸುವಂಥವರಾಗಿದ್ದೇವೆ. ಪರಿಶುದ್ಧ ಸ್ಥಳ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರತಕ್ಕಂಥದ್ದು ದೇವರ ಆಲಯ. 2300 ನಂತರ, ಅಂದರೆ 2300 ಹಿಂದೆ ಯಾವ ಘಟನೆ ನಡೆಯಿತು ಎಂಬುದನ್ನು ಅದೇ ದಾನಿಯೇಲನ ಪುಸ್ತಕ 8:13 ವಚನದಲ್ಲಿ ನಾವು ಗಮನಿಸುವಂಥವರಾಗಿದ್ದೇವೆ. ಆಮೇಲೆ ಒಬ್ಬ ಪರಿಶುದ್ಧನು ಮಾತನಾಡುವುದನ್ನು ಕೇಳಿದನು. ಮಾತನಾಡಿದ ಆತನಿಗೆ ಮತ್ತೊಬ್ಬ ಪರಿಶುದ್ಧನು ಹೇಳುವುದೇನೆಂದರೆ, ಇಲ್ಲಿ ಇಬ್ಬರು ಪರಿಶುದ್ಧರು ಅಂದರೆ ದೇವದೂತರು ಮಾತನಾಡಿಕೊಳ್ತಕ್ಕಂಥವರಾಗಿದ್ದಾರೆ. ನಿತ್ಯ ಯಜ್ಞವನ್ನು ನಿಲ್ಲಿಸುವುದು, ಹಾಳು ಮಾಡುವ ಅಪರಾಧವನ್ನು ತಡೆಯುವುದು, ಪರಿಶುದ್ಧ ಸ್ಥಳವನ್ನು ಸೇನೆಯನ್ನು ಕಾಲಡಿಯಲ್ಲಿ ತುಳಿಯುವುದು ಆಗುವಂತೆ ಕನಸು ಎಷ್ಟು ಕಾಲ ನಿಲ್ಲುವುದು ಎಂಬುದಾಗಿ ಒಬ್ಬರಿಗೊಬ್ಬರು ಮಾತನಾಡುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ವಾಕ್ಯದಲ್ಲಿ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತೆಗೆದುಕೊಳ್ತಕ್ಕಂಥ 2 ವಿಚಾರಗಳು ಏನೆಂದರೆ, ಇಲ್ಲಿ ಪರಿಶುದ್ಧ ಸ್ಥಳವನ್ನು ಸೇನೆಯನ್ನು ಕಾಲಡಿಯಲ್ಲಿ ತುಳಿಯುವುದು ಎಂಬುದಾಗಿ ಹೇಳುವಂಥದ್ದಾಗಿದೆ. ಪರಿಶುದ್ಧ ಸ್ಥಳ ಅಂದ ತಕ್ಷಣ ನಾವು ನೋಡಿದ ಹಾಗೆ ದೇವರ ಆಲಯ, ಆತನ ಸೈನ್ಯ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ಮಕ್ಕಳು, ಇಲ್ಲೂ ಸಹ ಎರಡನ್ನೂ ಸಹ ನಾವು ನೋಡತಕ್ಕಂಥವರಾಗಿದ್ದೇವೆ. ಪರಿಶುದ್ಧ ಆಲಯ ಮತ್ತು ಆತನ ಸೈನ್ಯ, ಅಂದರೆ ದೇವರ ಆಲಯ ಮತ್ತು ಆತನ ಮಕ್ಕಳು ಇಬ್ಬರನ್ನು ಸಹ ಕಾಲಡಿಯಲ್ಲಿ ತುಳಿಯುವುದು. ಅಂದರೆ ಆತನ ಭಕ್ತರನ್ನ, ಆತನ ಆಲಯವನ್ನ ನಾಶ ಮಾಡ್ತಕ್ಕಂಥದ್ದು, ಹಿಂಸೆ ಪಡಿಸ್ತಕ್ಕಂಥದ್ದು ಎಷ್ಟು ಕಾಲದವರೆಗೆ ಎಂಬುದಾಗಿ ಹೇಳಬೇಕಾದ್ರೆ 2300 ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ 2300 ವರ್ಷಗಳ ನಂತರ ಮತ್ತೆ ಆತನ ಆಲಯ ತನ್ನ ಜನರಿಗೆ ಕೊಡಲ್ಪಡ್ತಕ್ಕಂಥದ್ದಾಗಿದೆ. ತನ್ನ ಜನರು ಆ ಒಂದು ಹಿಂಸೆಯಿಂದ ಹೊರಬರ್ತಕ್ಕಂಥವರಾಗಿದ್ದಾರೆ. ಹಾಗಾದರೆ 2300 ಪ್ರವಾದನೆ ಯಾವಾಗ ನೆರವೇರಿತು? ಈ 2300 ಪ್ರವಾದನೆ ಕ್ರಿಸ್ತ ಸಕ 1844 ಅಕ್ಟೋಬರ್ 22 ಈ ಒಂದು ಕಾಲಘಟ್ಟ ದೇವರ ಆಲಯ ಮತ್ತು ಆತನ ಸೈನ್ಯ ಎರಡೂ ಸಹ ತುಳಿತಕ್ಕೆ ಒಳಪಟ್ಟು ಅನಂತರ ದೇವ ಜನರಿಗೆ ಮತ್ತೆ ಆಲಯವನ್ನು, ಆಲಯದ ಸತ್ಯವನ್ನು ಕೊಡಲಾಗಿದೆ. ಇಲ್ಲೂ ಸಹ ನಾವು ನೋಡಬಹುದು ದೇವ ಜನರು ಮತ್ತು ಆಲಯವನ್ನು ಇಬ್ಬರನ್ನು ಸಹ ವಿಂಗಡಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಈ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಕ್ರಿಸ್ತ ಸಕ 1844 ಅಕ್ಟೋಬರ್ 22 ನಂತರ ಒಂದು ಉಳಿದ ಸಭೆ, ಸೈತಾನನಿಂದ ತುಳಿತಕ್ಕೊಳಪಟ್ಟಂತಹ, ಹಿಂಸೆಗೊಳಪಟ್ಟಂತಹ ಒಂದು ಸಭೆ ಎತ್ತಲ್ಪಟ್ಟು ಮುಂದೆ ಬರ್ತಕ್ಕಂಥದ್ದಾಗಿದೆ. ಯಾವ ಸಂದೇಶದಿಂದ ಈ ಒಂದು ಉಳಿದ ಸಭೆ ಮೇಲೆ ಬರ್ತಕ್ಕಂಥದ್ದಾಗಿದೆ? ಎಲ್ಲಾ ಸತ್ಯಗಳಿಂದ, ಅಂದರೆ ಈ ಒಂದು ದೇವದರ್ಶನ ಗುಡಾರದ ಸತ್ಯದ ಮೂಲಕವಾಗಿ ಆ ಸಭೆ ಬರ್ತಕ್ಕಂಥದ್ದಾಗಿದೆ. ಆ ಸಭೆಯ ಹೆಸರು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ. ಆ ದಿನದಲ್ಲಿ ಇದು ಒಂದು ಚಿಕ್ಕ ಗುಂಪಾಗಿ, ಒಂದು ಚಿಕ್ಕ ಮಂದೆ ಆಗಿ ಈ ಒಂದು ದೇವದರ್ಶನ ಗುಡಾರದ ಸತ್ಯದ ಮುಖಾಂತರವಾಗಿ ಮೇಲೆ ಬಂದಿತು. ಆದರೆ ಈ ಚಿಕ್ಕ ಗುಂಪು ಇಂದು ಪ್ರಪಂಚದ ಅತ್ಯಂತ ತುಂಬಿಕೊಂಡಿದೆ. ಅಂದರೆ ದೇವರ ಆಲಯವನ್ನು ಮತ್ತು ಆತನ ಸೈನ್ಯವನ್ನು ಕಾಲಡಿಯಲ್ಲಿ ತುಳಿಯಲಾಗಿತ್ತು. 2300 ವರ್ಷಗಳ ಕಾಲ ಇದನ್ನು ಕಾಲಡಿಯಲ್ಲಿ ತುಳಿದು ಈ ಸತ್ಯ ಹೊರಗೆ ಹೋಗದ ರೀತಿಯಲ್ಲಿ ಮಾಡಲಾಗಿತ್ತು. ಯಾರು ಆ ರೀತಿಯಲ್ಲಿ ಮಾಡಲಾಗಿದ್ದು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸುವುದಾದರೆ, ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯದಲ್ಲಿ ಚಿಕ್ಕ ಕೊಂಬು ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಹೋಲಿಕೆ ಮಾಡ್ತಕ್ಕಂಥದ್ದಾಗಿದೆ, ಒಂದು ರಾಜ್ಯವನ್ನು ಹೋಲಿಕೆ ಮಾಡ್ತಕ್ಕಂಥದ್ದಾಗಿದೆ, ಒಂದು ಶಕ್ತಿಯನ್ನು ಹೋಲಿಕೆ ಮಾಡ್ತಕ್ಕಂಥದ್ದಾಗಿದೆ. ಈ ಒಂದು ಚಿಕ್ಕ ಗುಂಪು ಈ ಜನರನ್ನು, ಆಲಯವನ್ನು ತುಳಿತಕ್ಕೆ ಒಳಪಡಿಸಿತು. ಮೊದಲು ಈ ಒಂದು ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ, ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ, ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯ ಈ ಅಧ್ಯಾಯಗಳನ್ನು ನಾವು ಗಮನಿಸುವುದಾದರೆ, ಈ ಅಧ್ಯಾಯಗಳಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಅನೇಕ ರಾಜ್ಯಗಳು ಬರ್ತಕ್ಕಂಥದ್ದಾಗಿದೆ. ಅದರಲ್ಲಿ ಕೊನೆಯಲ್ಲಿ ಅಣ್ಣೆ ರೋಮ್ ಬಂದು ಜನಗಳನ್ನು ಹಿಂಸೆ ಪಡಿಸ್ತಕ್ಕಂಥದ್ದಾಗಿದೆ. ಆದರೆ ಆ ಹಿಂಸೆಯಿಂದ ಹೊರಬರಲು ಮತ್ತೆ ಈ ಒಂದು ನಂತರ ಪೋಪ್ ಮಾರ್ಗದ ರೋಮ್ ಬರ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ನೋಡುವಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ತಿಳಿಸುವಂತೆ ಈ ಒಂದು ಘಟಸರ್ಪನು ಈ ಶಾಸನವನ್ನು, ಮಹಾ ಅಧಿಕಾರವನ್ನು ಈ ಒಂದು ಪೋಪ್ ಮಾರ್ಗದ ಸಭೆಗೆ ಅಧಿಕಾರವನ್ನು ನೀಡಲಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನ ಮುಖಾಂತರವಾಗಿಯೇ ಸೈತಾನನು 1260 ವರ್ಷಗಳ ಕಾಲ ಜನರನ್ನ ಹಿಂಸೆ ಪಡಿಸುವುದರ ಮೂಲಕವಾಗಿ ದೇವರ ಈ ಒಂದು ಪರಿಶುದ್ಧ ಸ್ಥಳ, ಈ ಒಂದು ಆಲಯದ ವಿಚಾರವಾಗಿ ಅನೇಕ ರೀತಿಯಲ್ಲಿ ತಪ್ಪಾದಂಥ ಬೋಧನೆಗಳನ್ನು ತೆಗೆದುಕೊಂಡು ಬಂದಿದ್ದರು. ನಾವು ಅನೇಕ ಉದಾಹರಣೆಗಳನ್ನು ನೋಡಬಹುದು. ನಾವು ದೈವಿಕ ಆರಾಧನೆ ಎಂಬುದಾಗಿ ಹೇಳುವಂಥವರಾಗಿದ್ದೇವೆ, ಆದರೆ ಅವರು ಅದನ್ನು ಮಾಸ್, ಬಲಿ ಪೂಜೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ನಾವು ಕರ್ತನ ರಾತ್ರಿ ಭೋಜನ ವನ್ನು ತೆಗೆದುಕೊಳ್ಳುವಾಗ ನಾವು ಸಾಂಕೇತಿಕವಾಗಿ ಸೂಚಿಸುವಂತಹ ಕ್ರಿಸ್ತನ ರಕ್ತ ಮತ್ತು ರೊಟ್ಟಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆದರೆ ಅವರು ನಿಜವಾದಂಥ ರಕ್ತ, ನಿಜವಾದಂತಹ ಮಾಂಸ ಎಂಬುದಾಗಿ ಅದನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾದಂಥ ಒಂದು ತಪ್ಪಾದ ಬೋಧನೆಗಳನ್ನು ತಂದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೀಕ್ಷಾ ಸ್ನಾನಕ್ಕೆ ಬದಲಾಗಿ ಅವರು ಚಿಮುಕಿಸುವ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಬಂದರು. ರೊಟ್ಟಿ ಸತ್ಯವೇದವನ್ನು ಅಧ್ಯಯನ ಮಾಡುವುದರ ಬದಲಾಗಿ ಅವರು ಬೇರೆ ರೀತಿಯ ಪ್ರಾರ್ಥನೆಗಳನ್ನು ತಂದರು. ಇನ್ನೂ ಸಹ ನಾವು ನೋಡುವಂಥವರಾಗಿದ್ದೇವೆ, ಸೇವೆಯ ವಿಚಾರದಲ್ಲೂ ಸಹ ಮನೆ ಮನೆಗೆ ಹೋಗಿ ಪುನರುಜ್ಜೀವನ ಕೂಟಗಳನ್ನು ನಡೆಸುವಂತಹ ಸಭೆಗಳಿದೆ, ಆದರೆ ಇವರು ಬೇರೆ ರೀತಿಯಲ್ಲಿ ತಂದರು. ಅದೇ ರೀತಿಯಾಗಿ ಜಪಮಾಲೆ, ಮೇರಿಯ ಆರಾಧನೆ ಇವುಗಳನ್ನು ತರುವುದರ ಮೂಲಕವಾಗಿ ಸತ್ಯವನ್ನು ತಾರುಮಾರು ಮಾಡಿದರು. ಈ ಒಂದು ದೇವದರ್ಶನ ಗುಡಾರವನ್ನು ತೆಗೆದುಹಾಕಿ ತಮ್ಮ ಸಂಪ್ರದಾಯಗಳನ್ನು ತೆಗೆದುಕೊಂಡು ಬಂದರು. ಆದರೆ ಕೊನೆಯಲ್ಲಿ ಈ ಒಂದು ಸಭೆಯನ್ನು ದೇವರು ಏಳಿಸ್ತಕ್ಕಂಥವರಾಗಿದ್ದಾರೆ. 1844 ಅಕ್ಟೋಬರ್ 28 ನಂತರ ಒಂದು ಸಭೆ ಬರ್ತಕ್ಕಂಥದ್ದಾಗಿದೆ. ಆ ಸಭೆ, ಈ ಚಿಕ್ಕ ಗುಂಪು ಎಲ್ಲರಿಗೂ ಸಹ ಈ ದೇವದರ್ಶನ ಗುಡಾರದ ವಿಚಾರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ದೇವ ದರ್ಶನದ ಗುಡಾರವನ್ನ, ಅದರಿರ್ತಕ್ಕಂಥ ಸತ್ಯವನ್ನ ಎಲ್ಲರಿಗೂ ತಿಳಿಸಿ ಈ ದಿನದಲ್ಲಿ ಈ ಸಭೆ ಪ್ರಪಂಚದಾದ್ಯಂತ ಹರಡಿಕೊಂಡಿದೆ. ಈ ಸಭೆ ದೇವದರ್ಶನ ಗುಡಾರದ ವಿಚಾರ ಮತ್ತು ಆತನ ಮಕ್ಕಳನ್ನ ಆಲಯದ ರೀತಿಯಲ್ಲಿ ಬದಲಾಯಿಸುವ ಹಾಗೆ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ಕತ್ತಲೆ ಯುಗ, ಕತ್ತಲೆಯಲ್ಲಿದ್ದಂಥ ಜನರಿಗೆ ಬೆಳಕನ್ನು ಕೊಡ್ತಕ್ಕಂಥ ಈ ಸಂದೇಶವಾಗಿದೆ. ಹೌದು ಪ್ರಿಯ ಕೇಳುಗರೆ, ಇವತ್ತು ದೇವರ ಆಲಯವನ್ನು ಆತನ ಮಕ್ಕಳನ್ನು ವಿಭಾಗ ಮಾಡಲು ಸಾಧ್ಯವಿಲ್ಲ. ದಾವಿದನು ಹೇಳುವ ರೀತಿಯಲ್ಲಿ ನಾನು ಆತನ ಆಲಯದಲ್ಲಿ ಸದಾಕಾಲ ಇರುವೆನು ಎಂಬುದಾಗಿ ನೀವು ಬಯಸುವುದಾದರೆ, ಹೌದು ನನ್ನ ಆಲಯದಿಂದ ನಾನು ದೂರವಾಗಿದ್ದೇನೆ, ದೇವರ ಮಕ್ಕಳು ಅನಿಸಿಕೊಳ್ಳಬೇಕಾದರೆ ನಾನು ಆಲಯದಲ್ಲಿ ಇರಬೇಕೆಂಬುದಾಗಿ ನೀವು ಬಯಸುವುದಾದರೆ, ನನ್ನ ಸಂಗಡ ತಲೆಗಳನ್ನು ಬಾಗಿ ಒಂದು ತೀರ್ಮಾನದೊಂದಿಗೆ, ಹೌದು ನಾನು ಆಲಯವಾಗಿದ್ದೇನೆ, ಆತನ ಆಲಯದಲ್ಲಿ ನನ್ನ ಸದಾಕಾರ ಇರಬೇಕು, ಆತನ ಮಕ್ಕಳು ಅನಿಸಿಕೊಳ್ಳುವುದು ಆತನ ಆಲಯ ಇದ್ದ ಕಾರಣದಿಂದಲೇ ಎಂಬುದಾಗಿ ನೀವು ಬಯಸುವುದಾದರೆ ನನ್ನ ತಂಗಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ದಿನದಲ್ಲಿ ನಿನ್ನ ಮಕ್ಕಳು ಆಲಯವಾಗಿರಬೇಕು, ಆತನ ಆಲಯದಲ್ಲಿ ತೀರ್ಮಾನ ಮಾಡಿರ್ತಕ್ಕಂತಹ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಆಶೀರ್ವಹಿಸು, ಅವರ ಆಲಯದಲ್ಲಿ ಸದಾಕಾಲ ಇರುವಾಗೆ ನೀನು ಪ್ರೇರೇಪಿಸಿ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.